ಗೋವಾದಲ್ಲಿ ಬಂಡಾಯದ ಕಹಳೆ ಮೊಳಗಿಸಿದ ದೀಪೂಜಿ ರಾಣೆ. ಪೋರ್ಚುಗೀಸರು 1510 ಗೋವಾದ ಒಂದು ಭಾಗದಲ್ಲಿ ತಮ್ಮ ಮೊದಲ ಆಧಿಪತ್ಯ ಸ್ಥಾಪಿಸಿದರು ಹಾಗೂ ಕ್ರಮೇಣ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಅದನ್ನು ವಿಸ್ತರಿಸಲು ಯತ್ನಿಸಿದರು. 1788 ವೇಳೆಗೆ ಅವರು ಉತ್ತರದಲ್ಲಿ ಸಾವಂತವಾಡಿ, ದಕ್ಷಿಣದಲ್ಲಿ ಕಾರವಾರ, ಪೂರ್ವದಲ್ಲಿ ಸೂಪ ಹಾಗೂ ಪಶ್ಚಿಮದಲ್ಲಿ ಕರಾವಳಿ ತನಕ ಸಂಸ್ಥಾನದ ಅಧಿಪತಿಗಳಾದರು. ಸಾವಂತವಾಡಿ ಸಂಸ್ಥಾನದ ಭಾಗವಾಗಿದ್ದ ಹಾಗೂ ಗೋವಾದ ಈಶಾನ್ಯ ಗಡಿಗೆ ತಾಗಿದ್ದ ಸತ್ತಾರಿ ಮಹಲ್ ಅನ್ನು ಪೋರ್ಚುಗೀಸರು 1740 ಗೆದ್ದುಕೊಂಡರು. ಅಲ್ಲಿಂದಾಚೆಗೆ ಸತ್ತಾರಿಯ ರಾಣೆಗಳು ಕಳೆದುಕೊಂಡ ಸ್ವಾತಂತ್ರ್ಯವನ್ನು ಮರಳಿ ಗಳಿಸಲು ಹಲವು ಪ್ರಯತ್ನಗಳನ್ನು ನಡೆಸಿದರು. ಕೇರಿ ಶಾಖೆಯ ರಾಣೆ ಕುಟುಂಬದ ಇಂದ್ರೋಜಿ ದೇಸಾಯಿಯವರ ಕಿರಿಯ ಪುತ್ರನೇ ದೀಪೂಜಿ ರಾಣೆ. ಬ್ರಿಟಿಷ್ ಮತ್ತು ಪೋರ್ಚುಗೀಸ್ ದಾಖಲೆಗಳಲ್ಲಿ ದೀಪೂಜಿ ರಾಣೆಯನ್ನು ದೀಪುರಾಣೆ, ದೇಪುರಾಣ, ದೇಪಾರಾಣ, ದೀಪಾರಾಣೈ ಮುಂತಾಗಿ ವಿವಿಧ ರೀತಿಯಲ್ಲಿ ಹೆಸರನ್ನು ತಿರುಚಲಾಗಿದೆ. ಮೂಲತಃ ರಾಜಸ್ಥಾನದವರಾದ ರಾಣೆ ಕುಟುಂಬ ಗೋವಾ ಸಂಸ್ಥಾನದಲ್ಲಿ ಸತ್ತಾರಿ ಮಹಲನ್ನು ಸಂಪೂರ್ಣವಾಗಿ ಸ್ವಾಧೀನಪಡಿಸಿಕೊಂಡಿತ್ತು. ಕುಮಾರ್ಕಂ ಎಂಬಲ್ಲಿ ಈ ಕುಟುಂಬಕ್ಕೆ ಒಂದು ಮಹಲಿತ್ತು. ವರ್ಷಕ್ಕೆ 900 ಮೌಲ್ಯದ ಕೆಲವು ತೆರಿಗೆಗಳನ್ನು ಸಂಗ್ರಹಿಸುವ ಹಕ್ಕನ್ನು ಈ ಕುಟುಂಬ ಪಡೆದಿತ್ತು. ಪೋರ್ಚುಗೀಸ್ ಸರ್ಕಾರ ಕುಟುಂಬಕ್ಕಿದ್ದ ಈ ವಿಶೇಷಾಧಿಕಾರವನ್ನು ಹಿಂತೆಗೆದುಕೊಂಡಿದ್ದಷ್ಟೇ ಅಲ್ಲದೆ ಕೌಟುಂಬಿಕ ಸಮಾರಂಭಗಳ ಮೇಲೂ ಕೆಲವು ಹೊಸ ತೆರಿಗೆಗಳನ್ನು ಹೇರಿತು. ಗೋವಾದಲ್ಲಿ ರಾಣೆ ಕುಟುಂಬದ ಪ್ರಭಾವವನ್ನು ಹತ್ತಿಕ್ಕುವುದೇ ಇದರ ಹಿಂದಿನ ಹುನ್ನಾರವಾಗಿತ್ತು. ಕೆನರಾ ಜಿಲ್ಲೆಯಲ್ಲಿ ರಾಣೆ ವಂಶಕ್ಕೆ ದೊಡ್ಡ ಮಟ್ಟದ ಸಂಪರ್ಕ ಇತ್ತು. ಪೋರ್ಚುಗೀಸರು ತಮ್ಮ ಕುಟುಂಬದ ಅಧಿಕಾರ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಿದ್ದಕ್ಕೆ ಆಕ್ರೋಶಗೊಂಡ ದೀಪೂಜಿ ರಾಣೆ 1852 ಗೋವಾ ಸರ್ಕಾರದ ವಿರುದ್ಧ ಶಸ್ತ್ರಸಹಿತವಾಗಿ ತಿರುಗಿಬಿದ್ದರು. ಮೊದಲು ನಾನೂಸ್ ಕೋಟೆಯನ್ನು ವಶಪಡಿಸಿಕೊಂಡ ದೀಪೂಜಿ ತನ್ನ ಹಲವಾರು ಸೈನಿಕ ಕಾರ್ಯಾಚರಣೆಗಳ ಮೂಲಕ ಸತ್ತಾರಿ ಮಹಲ್ ಪ್ರದೇಶದಿಂದ ಪೋರ್ಚುಗೀಸರನ್ನು ಒದ್ದು ಹೊರಹಾಕುವಲ್ಲಿ ಯಶಸ್ವಿಯಾದರು. ಕೊನೆಗೂ ರಾಣೆಗಳ ಪೀಳಿಗೆಯ ಮತ್ತು ಜನರ ಕನಸು ನನಸಾಯಿತು. ದೀಪೂಜಿಯ ಪಡೆಗಳು ಅನಂತರ ಕ್ಯೂಪೆಮ್, ಕನ್ಕೋನ, ಹೇಮತ್ ಬರ್ಷೆ ಮತ್ತು ಭರ್ ಗ್ರಾಮಗಳನ್ನು ಪೋರ್ಚುಗೀಸ್ ಕಪಿಮುಷ್ಟಿಯಿಂದ ಮುಕ್ತಗೊಳಿಸಿದರು. ದೀಪೂಜಿಯ ಸ್ವಾತಂತ್ರ್ಯ ಹೋರಾಟ ಮತ್ತು ಅವರ ಯಶಸ್ಸು ಹಲವು ದೇಸಾಯಿಗಳು ಮತ್ತು ಗಾಂವಕರ್ಗಳನ್ನು ತನ್ನೆಡೆಗೆ ಸೆಳೆಯುವಂತೆ ಮಾಡಿತು. ದೀಪೂಜಿ ಅಷ್ಟಕ್ಕೆ ಸುಮ್ಮನಾಗಲಿಲ್ಲ, ಬ್ರಿಟಿಷರ ವಿರುದ್ಧವೂ ಸಿಡಿದೆದ್ದರು. ಬ್ರಿಟಿಷ್ ಆಳ್ವಿಕೆಯಲ್ಲಿದ್ದ ಸಾವಂತವಾಡಿ, ಕಾರವಾರ, ಸೂಪ, ಮಂಗಳೂರು ಇತ್ಯಾದಿ ಕಡೆಗಳಲ್ಲೂ ಹೀರೋ ಆಗಿ ಮೆರೆದರು. ಇದರಿಂದಾಗಿ ಬ್ರಿಟಿಷರು ಕೂಡ ದೀಪೂಜಿಯ ಕಾರ್ಯಚಟುವಟಿಕೆಗಳ ವಿರುದ್ಧ ಅಸಂತುಷ್ಟರಾಗಿದ್ದರು. 1855 ಫೆಬ್ರವರಿಯಲ್ಲಿ ಪೋರ್ಚುಗೀಸ್ ಸರ್ಕಾರ ದೀಪೂಜಿಯನ್ನು ಹಿಡಿದುಕೊಟ್ಟವರಿಗೆ 1500 ಬಹುಮಾನ ಕೊಡುವುದಾಗಿ ಘೋಷಿಸಿತು. ಮುಂದಿನ ತಿಂಗಳು ಮಂಗಳೂರು ಜಿಲ್ಲೆಯಲ್ಲಿರುವ ಸರ್ಕಾರಿ ಸುಂಕದ ಕಟ್ಟಡದ ಮೇಲೆ ದೀಪೂಜಿಯ ಪಡೆಗಳು ದಾಳಿ ಮಾಡಿದವು. ಹೀಗೆ ದೀಪೂಜಿ ಅತ್ತ ಪೋರ್ಚುಗೀಸರು ಹಾಗೂ ಇತ್ತ ಬ್ರಿಟಿಷರು ಇಬ್ಬರಿಂದಲೂ ತಪ್ಪಿಸಿಕೊಂಡು ಅವರ ಕೆಂಗಣ್ಣಿಗೆ ಗುರಿಯಾಗಿ ಉಳಿದಿದ್ದರು. ವಿರೋಧಿಗಳ ಪಾಲಿಗೆ ದೀಪೂಜಿ ರಾಣೆ ದಿನೇ ದಿನೇ ಬಲಶಾಲಿಯಾಗುತ್ತಿದ್ದು ಆತನನ್ನು ಬಂಧಿಸುವುದು ಕಷ್ಟಕರವೆನಿಸಿತ್ತು. ಪೋರ್ಚುಗೀಸ್ ಮತ್ತು ಬ್ರಿಟಿಷ್ ಹಿಡಿತದ ಸಂಸ್ಥಾನಗಳಲ್ಲಿ ದೀಪೂಜಿ ರಾಣೆಯ ಪ್ರಭಾವ ಹೆಚ್ಚಾಗುತ್ತಲೇ ಇತ್ತು. ಬ್ರಿಟಿಷ್ ಮತ್ತು ಪೋರ್ಚುಗೀಸ್ ಸೈನ್ಯಗಳ ಜಂಟಿ ಬಲದ ವಿರುದ್ಧ ಗೋವಾದಲ್ಲಿ ರಾಣೆಯ ಪಡೆಗಳು, ಸಾವಂತವಾಡಿಯಲ್ಲಿ ಸಾವಂತರ ಪಡೆಗಳು, ಕಾರವಾರ ಮತ್ತು ಸೂಪಾಗಳಲ್ಲಿ ಪಡ್ನೀಸ್ ಮತ್ತು ಸಿದ್ದಿ ಪಡೆಗಳು ಪರಸ್ಪರ ಬೆಂಬಲಿಸಿ ಸಹಕರಿಸತೊಡಗಿದವು. ಹಾಗಿದ್ದರೂ 1858 ಜುಲೈ ತಿಂಗಳಲ್ಲಿ ದೀಪೂಜಿ ರಾಣೆಯವರ ಕೆಲವು ಬೆಂಬಲಿಗರನ್ನು ಸೆರೆಹಿಡಿಯುವಲ್ಲಿ ಪೋರ್ಚುಗೀಸರು ಯಶಸ್ವಿಯಾದರು. ಆದರೂ ದೀಪೂಜಿಯನ್ನು ಆಗ ಸೆರೆಹಿಡಿಯಲು ಅವರಿಗೆ ಸಾಧ್ಯವಾಗಲಿಲ್ಲ. ದೀಪೂಜಿಯ ಬಂಧನಕ್ಕಾಗಿ 1858 ಸೆಪ್ಟೆಂಬರ್ನಲ್ಲಿ ಪೋರ್ಚುಗೀಸ್ ಸರ್ಕಾರ 10,000 ರೂಪಾಯಿಗಳ ಹೆಚ್ಚುವರಿ ಬಹುಮಾನವನ್ನು ಘೋಷಿಸಿತು. 1858 ಅಕ್ಟೋಬರ್ ತಿಂಗಳಲ್ಲಿ ಪೋರ್ಚುಗೀಸ್ ಸೈನ್ಯ ಎಲ್ಲೆಡೆಯಿಂದಲೂ ಸುತ್ತುವರೆದಾಗ ದೀಪೂಜಿ ತನ್ನ ಬೆಂಬಲಿಗರೊಂದಿಗೆ ಹೋರಾಡುತ್ತಲೇ ಶರಣಾಗಬೇಕಾಗಿ ಬಂತು. ಕ್ರಾಂತಿಯ ಪ್ರಧಾನ ನಾಯಕ ದೀಪೂಜಿ ರಾಣೆ ಸೆರೆಯಾದ 1 ನಂತರವೂ ಗೋವಾದಲ್ಲಿ ಸ್ವಾತಂತ್ರ್ಯ ಹೋರಾಟ 1859 ಕೊನೆಯವರೆಗೆ ಸಾಗಿತು. 1858 ಆರಂಭದಲ್ಲಿ ಅಲ್ಲಿಂದ ತಪ್ಪಿಸಿಕೊಂಡಿದ್ದ ಸಾವಂತರು ಅಂತಿಮವಾಗಿ 1858 ನವೆಂಬರ್ನಲ್ಲಿ ಪೋರ್ಚುಗೀಸ್ ಸೈನ್ಯಕ್ಕೆ ಶರಣಾದರು. ಅವರನ್ನು ನಂತರ ಇಂಡೋನೇಷ್ಯಾದ ತಿಮರ್ನ ಪೋರ್ಚುಗೀಸ್ ಕಾಲೋನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಸಾಗಿಸಲಾಯಿತು. ಆದರೂ ಕಾರವಾರ ಮತ್ತು ಸೂಪಾ ಪ್ರದೇಶದಲ್ಲಿ 1860 ಜೂನ್ ತಿಂಗಳವರೆಗೂ ಸ್ವಾತಂತ್ರ್ಯ ಹೋರಾಟ ಮುಂದುವರೆದಿತ್ತು. ದೀಪೂಜಿಯ ವಂಶಸ್ಥರಾದ ದಾದಾ ರಾಣೆ 1859 1899 ಸ್ವಾತಂತ್ರ್ಯ ಹೋರಾಟವನ್ನು ಮುಂದುವರಿಸಿದರು. ಕೊನೆಗೆ ದಾದಾ ರಾಣೆಯನ್ನು ಸೆರೆಹಿಡಿದು ಆಗ್ನೇಯ ಆಫ್ರಿಕಾದಲ್ಲಿರುವ ಮೊಜಾಂಬಿಕ್ ಎಂಬ ಪೋರ್ಚುಗೀಸರ ಕಾಲೋನಿಗೆ ಜೀವಾವಧಿ ಶಿಕ್ಷೆ ವಿಧಿಸಿ ಕಳಿಸಲಾಯಿತು. ಗೋವಾದಲ್ಲಿ ಈಗಲೂ ದೀಪೂಜಿ ರಾಣೆಯನ್ನು ಗುಣಗಾನ ಮಾಡುವ ಲಾವಣಿಗಳು, ಹಾಡುಗಳು ಜನರ ಬಾಯಲ್ಲಿ ಗುನುಗುತ್ತಿರುತ್ತದೆ.